ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 11/1/2025. ಬಾಪ್ತಾದ ಮಧುವನ ಮಧುರ ಮಕ್ಕಳೇ, ಯೋಗ ಅಗ್ನಿಯ ಸಮಾನ ಆಗಿದೆ. ಯೋಗ ಅನ್ನುವ ಅಗ್ನಿಯ ಮೂಲಕ ನಿಮ್ಮ ಪಾಪ ಸುಟ್ಟು ಹೋಗುತ್ತದೆ. ಯೋಗ ಅನ್ನುವ ಅಗ್ನಿಯ ಮೂಲಕ ಆತ್ಮ ಸತೋಪ್ರಧಾನ ಆಗುತ್ತದೆ. ಆದ್ದರಿಂದ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ, ಅಂದರೆ ಯೋಗದಲ್ಲಿ ಸ್ಥಿತಾಗಿ, ಇಂದಿನ ಪ್ರಶ್ನೆಯಾಗಿದೆ. ಪುಣ್ಯಾತ್ಮರಾಗುವಂತಹ ಮಕ್ಕಳು ಯಾವ ಒಂದು ಮಾತಿನ ಬಗ್ಗೆ ಬಹಳಷ್ಟು ಗಮನವನ್ನು ಇಟ್ಟುಕೊಳ್ಳಬೇಕು? ಉತ್ತರ: ನೀವು ಯಾರಿಗಾದರೂ ಹಣವನ್ನು ದಾನವಾಗಿ ನೀಡುವಾಗ ಹಣವನ್ನು ದಾನವಾಗಿ ನೀಡುವ ಮಾತಿನ ಬಗ್ಗೆ ಬಹಳಷ್ಟು ಗಮನ ಇರಬೇಕು. ಒಂದು ವೇಳೆ ಯಾರಿಗಾದರೂ ನೀವು ಹಣವನ್ನು ಕೊಟ್ಟರೆ, ಪುನಃ ಅವರು ನೀವು ಕೊಟ್ಟಂತಹ ಹಣದಿಂದ ಡ್ರಿಂಕ್ಸ್ ಅನ್ನು ಮಾಡಿದರೆ, ಅಂದರೆ ಶರಾಬ್ ಮುಂತಾದದನ್ನು ಕುಡಿದರೆ, ಅಥವಾ ನೀವು ಕೊಟ್ಟಂತಹ ಹಣದಿಂದ ಅವರು ಕೆಟ್ಟ ಕರ್ಮವನ್ನು ಮಾಡಿದರೆ, ಆ ಕೆಟ್ಟ ಕರ್ಮದ ಪಾಪದ ಹೊರೆ ನಿಮ್ಮ ಮೇಲೆ ಬರುತ್ತದೆ. ಅಂದರೆ ನೀವು ಹಣವನ್ನು ಕೊಟ್ಟಿರುವ ಕಾರಣ ಅವರು ಪಾಪಕರ್ಮವನ್ನು ಮಾಡಿದ್ದಾರೆ, ಆದ್ದರಿಂದ ಆ ಪಾಪದ ಹೊರೆ ನಿಮ್ಮ ಮೇಲೆ ಬರುತ್ತದೆ. ನೀವೀಗ ಪಾಪಾತ್ಮರ ಜೊತೆಗೆ ಕೊಡುವ ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬಾರದು. ಈಗ ಇಲ್ಲಿ ನೀವು ಪುಣ್ಯಾತ್ಮರಾಗಬೇಕು. ಇಂದಿನ ಗೀತೆಯಾಗಿದೆ, ಪರಮಾತ್ಮ ತಂದೆ ನಮ್ಮನ್ನು ಅಗಲಿ ನಮ್ಮಿಂದ ದೂರ ಆಗಲು ಸಾಧ್ಯ ಇಲ್ಲ. ನಾವು ಪರಮಾತ್ಮ ತಂದೆಯನ್ನು ಅಗಲಿ ಪರಮಾತ್ಮ ತಂದೆಯಿಂದ ದೂರ ಆಗಲು ಸಾಧ್ಯ ಇಲ್ಲ. ಓಂ ಶಾಂತಿ. ಇದಕ್ಕೆ ನೆನಪಿನ ಅಗ್ನಿ ಎಂದು ಕರೆಯಲಾಗುತ್ತದೆ. ಯೋಗದ ಅಗ್ನಿ ಅಂದರೆ ನೆನಪಿನ ಅಗ್ನಿಯಾಗಿದೆ. ಅಗ್ನಿ ಅನ್ನುವ ಶಬ್ದವನ್ನು ಏಕೆ ಹೇಳಲಾಗುತ್ತದೆ? ಏಕೆಂದರೆ ಇಲ್ಲಿ ಪಾಪ ಸುಟ್ಟು ಹೋಗುತ್ತದೆ. ಈ ಯೋಗದ ಅಗ್ನಿಯ ಮೂಲಕ ಪಾಪ ಸುಟ್ಟು ಹೋಗುತ್ತದೆ. ಕೇವಲ ಮಕ್ಕಳಾದ ನೀವು ಮಾತ್ರ ಅರ್ಥ ಮಾಡಿಕೊಂಡಿದ್ದೀರಾ. ನಾವೀಗ ತಮೋ ಪ್ರಧಾನರಿಂದ ಹೇಗೆ ಸತೋಪ್ರಧಾನ ಆಗುತ್ತೇವೆ ಎಂದು ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ. ಸತೋಪ್ರಧಾನ ಅನ್ನುವ ಶಬ್ದದ ಅರ್ಥ ಆಗಿದೆ ಪುಣ್ಯಾತ್ಮರಾಗುವುದು. ಸತೋಪ್ರಧಾನರು ಅಂದರೆ ಪುಣ್ಯಾತ್ಮರು, ತಮೋ ಪ್ರಧಾನರು ಅನ್ನುವ ಶಬ್ದದ ಅರ್ಥ ಆಗಿದೆ. ಪಾಪಾತ್ಮರು ತಮೋ ಪ್ರಧಾನರು ಎಂದು ಪಾಪಾತ್ಮರಿಗೆ ಕರೆಯಲಾಗುತ್ತದೆ. ಕೆಲವರನ್ನು ನೋಡಿ ಹೇಳುತ್ತಾರೆ, ಇವರು ಬಹಳ ದೊಡ್ಡ ಪುಣ್ಯಾತ್ಮ ಆಗಿದ್ದಾರೆ ಮತ್ತು ಇವರು ಬಹಳ ದೊಡ್ಡ ಪಾಪಾತ್ಮ ಆಗಿದ್ದಾರೆ ಎಂದು. ಇದರಿಂದ ಸಿದ್ಧ ಆಗುತ್ತದೆ, ಆತ್ಮವೇ ಸತೋಪ್ರಧಾನ ಆಗುತ್ತದೆ. ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಆತ್ಮ ತಮೋ ಪ್ರಧಾನ ಆಗುತ್ತದೆ. ಆದ್ದರಿಂದ ಆತ್ಮಕ್ಕೆ ಪಾಪಾತ್ಮ ಎಂದು ಕರೆಯಲಾಗುತ್ತದೆ. ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ, ನೀವು ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ನಮ್ಮನ್ನು ಯಾರು ಪತಿತ ಆತ್ಮರನ್ನಾಗಿ ಮಾಡಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಯಾವಾಗ ನಾವು ಪಾವನ ಆತ್ಮರಾಗಿದ್ದೆವು ಆಗ ಈ ಜಗತ್ತಿಗೆ ರಾಮರಾಜ್ಯ ಎಂದು ಕರೆಯಲಾಗುತ್ತಿತ್ತು. ಈಗ ನಾವು ಪತಿತ ಆತ್ಮರಾಗಿದ್ದೇವೆ, ಆದ್ದರಿಂದ ಈ ಜಗತ್ತಿಗೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ. ಭಾರತವೇ ಪಾವನ ದೇಶ ಆಗುತ್ತದೆ, ಭಾರತವೇ ಪುನಃ ಪತಿತ ದೇಶ ಆಗುತ್ತದೆ. ಪರಮಾತ್ಮ ತಂದೆ ಬಂದು ಭಾರತವನ್ನು ಪಾವನ ದೇಶವನ್ನಾಗಿ ಮಾಡುತ್ತಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ಪಾವನರಾಗಿ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಈಗ ಇದು ದುಃಖಧಾಮ ಆಗಿದೆ. ಇಷ್ಟು ಸಹಜ ಮಾತು ಕೂಡ ಯಾರ ಬುದ್ಧಿಯಲ್ಲೂ ಧಾರಣೆ ಆಗುವುದಿಲ್ಲ. ಯಾವಾಗ ಮನಸ್ಸಿನಿಂದ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಆಗ ನೀವು ಸತ್ಯ ಬ್ರಾಹ್ಮಣರಾಗುತ್ತೀರಾ. ನೀವು ಬ್ರಾಹ್ಮಣರಾಗದೆ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಈಗ ಇದು ಸಂಗಮ ಯುಗದ ಯಜ್ಞ ಆಗಿದೆ. ಯಜ್ಞವನ್ನು ನೋಡಿಕೊಳ್ಳಲು ಅವಶ್ಯವಾಗಿ ಬ್ರಾಹ್ಮಣರು ಬೇಕು. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ, ನಿಮಗೆ ಗೊತ್ತಿದೆ. ಈಗ ಈ ಮೃತ್ಯುಲೋಕದಲ್ಲಿ ಇದು ಅಂತಿಮ ಯಜ್ಞ ಆಗಿದೆ. ಮೃತ್ಯುಲೋಕದಲ್ಲೇ ಯಜ್ಞಗಳು ನಡೆಯುತ್ತದೆ, ಅಂದರೆ ಮೃತ್ಯುಲೋಕದಲ್ಲಿ ಯಜ್ಞಗಳನ್ನು ರಚನೆ ಮಾಡುತ್ತಾರೆ. ಅಮರಲೋಕದಲ್ಲಿ ಎಂದೂ ಯಜ್ಞವನ್ನು ಮಾಡುವುದಿಲ್ಲ, ಅಂದರೆ ಅಮರಲೋಕದಲ್ಲಿ ಯಜ್ಞವನ್ನು ರಚನೆ ಮಾಡುವುದಿಲ್ಲ. ಭಕ್ತರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಭಕ್ತಿಯೇ ಬೇರೆ ಆಗಿದೆ, ಜ್ಞಾನವೇ ಬೇರೆ ಆಗಿದೆ. ಮನುಷ್ಯರು ಪುನಃ ವೇದಶಾಸ್ತ್ರವನ್ನು ಜ್ಞಾನ ಎಂದು ತಿಳಿದುಕೊಳ್ಳುತ್ತಾರೆ. ಒಂದು ವೇಳೆ ವೇದಶಾಸ್ತ್ರದಲ್ಲಿ ಜ್ಞಾನ ಇದ್ದಿದ್ದರೆ ಪುನಃ ಮನುಷ್ಯರು ವಾಪಸ್ ಮನೆಗೆ ಹೋಗುತ್ತಿದ್ದರು. ಆದರೆ ನಾಟಕದ ಅನುಸಾರ ಯಾರೂ ಕೂಡ ವಾಪಸ್ ಮನೆಗೆ ಹೋಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮೊದಲನೇ ನಂಬರ್ನ ಆತ್ಮ ಕೂಡ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು. ಅಂದ ಮೇಲೆ ಉಳಿದ ಆತ್ಮರು ಸತೋ ಸ್ಥಿತಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡಿ ವಾಪಸ್ ಮನೆಗೆ ಹೋಗಲು ಹೇಗೆ ಸಾಧ್ಯ? ಎಲ್ಲಾ ಆತ್ಮರು ಪುನಃ ತಮೋ ಪ್ರಧಾನ ಸ್ಥಿತಿಯನ್ನು ತಲುಪಲೇಬೇಕು. ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಪ್ರತಿಯೊಬ್ಬ ಪಾತ್ರಧಾರಿಯಲ್ಲೂ ಕೂಡ ತನ್ನದೇ ಆದ ಶಕ್ತಿ ಇರುತ್ತದೆ. ದೊಡ್ಡ ದೊಡ್ಡ ಪಾತ್ರಧಾರಿಗಳು ಎಷ್ಟೊಂದು ಪ್ರಸಿದ್ಧ ಆಗಿರುತ್ತಾರೆ. ಎಲ್ಲರಿಗಿಂತ ಮುಖ್ಯ ಅಂದರೆ ರಚಯಿತ, ನಿರ್ದೇಶಕ ಮತ್ತು ಮುಖ್ಯ ಪಾತ್ರಧಾರಿ ಯಾರಾಗಿದ್ದಾರೆ ಎಂದು ತಿಳಿದುಕೊಳ್ಳುವುದು. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಮುಖ್ಯ ಆಗಿದ್ದಾರೆ. ಪರಮಾತ್ಮ ತಂದೆಯ ನಂತರ ಸೆಕೆಂಡ್ ನಂಬರ್ನಲ್ಲಿ ಜಗದಂಬೆ ಮತ್ತು ಜಗತ್ಪಿತ ಇದ್ದಾರೆ. ಇವರು ಜಗತ್ತಿಗೆ ಮಾಲೀಕರಾಗುತ್ತಾರೆ, ವಿಶ್ವಕ್ಕೆ ಮಾಲೀಕರಾಗುತ್ತಾರೆ. ಅಂದ ಮೇಲೆ ಜಗದಂಬೆ ಮತ್ತು ಜಗತ್ಪಿತಾರ ಪಾತ್ರ ಅವಶ್ಯವಾಗಿ ಶ್ರೇಷ್ಠ ಪಾತ್ರ ಆಗಿದೆ. ಜಗದಂಬೆ ಮತ್ತು ಜಗತ್ಪಿತಾರವರಿಗೆ ಬಹಳ ಶ್ರೇಷ್ಠ ಸಂಬಳ ಸಿಗುತ್ತದೆ. ಸಂಬಳವನ್ನು ಪರಮಾತ್ಮ ತಂದೆ ನೀಡುತ್ತಾರೆ. ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆ ಇವರಿಗೆ ಶ್ರೇಷ್ಠ ಪದವಿ ಅನ್ನುವ ಸಂಬಳವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನನಗೆ ಬಹಳಷ್ಟು ಸಹಯೋಗವನ್ನು ನೀಡುತ್ತೀರಾ. ಅಂದ ಮೇಲೆ ನನ್ನ ಮೂಲಕ ಅವಶ್ಯವಾಗಿ ನಿಮಗೆ ಸಂಬಳ ಸಿಗುತ್ತದೆ. ವಕೀಲರಾಗುವಂತಹ ಶಿಕ್ಷಣವನ್ನು ಟೀಚರ್ ಕಲಿಸುತ್ತಾರೆ. ಅಂದ ಮೇಲೆ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಹೇಳುತ್ತಾರೆ, ಇಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ನಾನೀಗ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ. ಅಂದ ಮೇಲೆ ಮಕ್ಕಳಾದ ನೀವು ಶಿಕ್ಷಣದ ಕಡೆ ಎಷ್ಟೊಂದು ಗಮನವನ್ನು ಕೊಡಬೇಕು. ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು. ಕರ್ಮಯೋಗ ಕೂಡ ಸನ್ಯಾಸ ಆಗಿದೆ ತಾನೆ? ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಎಲ್ಲಾ ಕಾರ್ಯವನ್ನು ಮಾಡುತ್ತಾ ಒಬ್ಬ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ನೀವೀಗ ಮಾಡಬಹುದು. ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪ್ರಕಾರದ ಕಷ್ಟ ಇಲ್ಲ. ಕೆಲಸ ಕಾರ್ಯವನ್ನು ಮಾಡುತ್ತಾ ಶಿವತಂದೆಯ ನೆನಪಿನಲ್ಲಿ ಇರಬೇಕು. ಜ್ಞಾನ ಅಂತೂ ಬಹಳ ಸಹಜ ಆಗಿದೆ. ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ. ಪತಿತ ಪಾವನ ತಂದೆ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪಾವನ ಜಗತ್ತಿನಲ್ಲಿ ರಾಜ್ಯಧಾನಿ ಇತ್ತು. ಅಂದ ಮೇಲೆ ಪರಮಾತ್ಮ ತಂದೆ ಆ ಪಾವನ ರಾಜ್ಯಧಾನಿಗೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಈ ಜ್ಞಾನದ ಮುಖ್ಯವಾದ ಎರಡು ಸಬ್ಜೆಕ್ಟ್ ಅಂದರೆ ತಂದೆ ಮತ್ತು ಆಸ್ತಿಯಾಗಿದೆ. ಸ್ವದರ್ಶನ ಚಕ್ರಧಾರಿಗಳಾಗಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಸದಾಕಾಲಕ್ಕೋಸ್ಕರ ಆರೋಗ್ಯವಂತರು ಮತ್ತು ಸದಾಕಾಲಕ್ಕೋಸ್ಕರ ಸಂಪತ್ತುಳ್ಳವರಾಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನಿಮ್ಮ ಮನೆಯಾದ ಪರಮಧಾಮದಲ್ಲಿ ನೆನಪು ಮಾಡಿ. ಮನೆಯನ್ನೂ ಕೂಡ ನೀವೀಗ ನೆನಪು ಮಾಡಿ. ತಂದೆಯಾದ ನನ್ನನ್ನು ನೆನಪು ಮಾಡುವುದರಿಂದ ನೀವು ವಾಪಸ್ ಮನೆಗೆ ಹೋಗುತ್ತೀರಾ. ಸ್ವದರ್ಶನ ಚಕ್ರಧಾರಿ ಆಗುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ. ಈ ಜ್ಞಾನವನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಸುಖಧಾಮದಲ್ಲಿ ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ಧರ್ಮ ಇರುತ್ತದೆ. ಈಗ ನೋಡಿ, ಮನೆ ಮನೆಯಲ್ಲೂ ಅಶಾಂತಿ ಇದೆ. ವಿದ್ಯಾರ್ಥಿಗಳನ್ನು ನೋಡಿ, ವಿದ್ಯಾರ್ಥಿಗಳು ಎಷ್ಟೊಂದು ಗಲಾಟೆಯನ್ನು ಮಾಡುತ್ತಿರುತ್ತಾರೆ. ವಿದ್ಯಾರ್ಥಿಗಳು ತಮ್ಮ ಹೊಸ ರಕ್ತವನ್ನು ತೋರಿಸುತ್ತಾರೆ. ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ. ಸತ್ಯಯುಗ ಹೊಸ ಜಗತ್ತಾಗಿದೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದಿದ್ದಾರೆ. ಈ ಸಂಗಮ ಯುಗದಲ್ಲೇ ಮಹಾಭಾರತ ಯುದ್ಧ ನಡೆಯುತ್ತದೆ. ಈಗ ಈ ಜಗತ್ತು ಪರಿವರ್ತನೆ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಸಂಗಮ ಯುಗದಲ್ಲೇ ಬರುತ್ತೇನೆ. ಅಂದ ಮೇಲೆ ಈ ಸಂಗಮ ಯುಗಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಪುರುಷೋತ್ತಮ ಮಾಸ, ಪುರುಷೋತ್ತಮ ಸಂವತ್ಸರವನ್ನು ಆಚರಣೆ ಮಾಡುತ್ತಾರೆ. ಆದರೆ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ವಜ್ರ ಸಮಾನ ಮಾಡುತ್ತಾರೆ. ಪುನಃ ಮಕ್ಕಳಾದ ನೀವು ನಂಬರ್ ವಾರಾಗಿ ವಜ್ರ ಸಮಾನ ಆಗುತ್ತೀರಾ. ಮಕ್ಕಳಾದ ನಿಮ್ಮಲ್ಲಿ ನಂಬರ್ ವಾರಂತೂ ಇದ್ದೀರಾ. ವಜ್ರ ಸಮಾನ ಆದಂತಹ ಆತ್ಮರು ರಾಜರಾಗುತ್ತಾರೆ. ಇನ್ನು ಪ್ರಜೆಗಳು ಚಿನ್ನದ ಸಮಾನ ಆಗಿರುತ್ತಾರೆ. ಯಾರು ಚಿನ್ನದ ಸಮಾನ ಆಗಿದ್ದಾರೋ ಅವರು ಪ್ರಜೆಗಳಾಗುತ್ತಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಮಗುವಾಗಿ ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಅಂದ ಮೇಲೆ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿದ್ದೀರಾ. ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಆಸ್ತಿಗೆ ಅಧಿಕಾರಿಯಾದಂತೆ ನೀವೀಗ ಪಾವನ ಜಗತ್ತಿಗೆ ಅಧಿಕಾರಿಗಳಾಗುತ್ತೀರಾ. ಪುನಃ ಆ ಪಾವನ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡಬೇಕು. ಈ ಸಮಯದಲ್ಲಿ ನೀವು ಯಾವ ಪುರುಷಾರ್ಥವನ್ನು ಮಾಡುತ್ತೀರೋ ಪ್ರತಿ ಕಲ್ಪದಲ್ಲೂ ನಿಮ್ಮ ಮೂಲಕ ಅಂತಹ ಪುರುಷಾರ್ಥ ನಡೆಯುತ್ತದೆ. ಕಲ್ಪ ಕಲ್ಪದಲ್ಲೂ ನೀವು ಇದೇ ರೀತಿ ಪುರುಷಾರ್ಥವನ್ನು ಮಾಡುತ್ತೀರಾ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಇದಕ್ಕಿಂತ ಜಾಸ್ತಿ ಪುರುಷಾರ್ಥವನ್ನು ಮುಂದಿನ ಕಲ್ಪದಲ್ಲಿ ನೀವು ಮಾಡಲು ಸಾಧ್ಯ ಇಲ್ಲ. ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರಕ್ಕೋಸ್ಕರ ಇಂಥವರು ಪ್ರಜೆಗಳೇ ಆಗುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ. ಇಂಥವರು ಶ್ರೀಮಂತ ಪ್ರಜೆಗಳ ಬಳಿ ದಾಸದಾಸಿಯಾಗುತ್ತಾರೆ ಎಂದು ತಂದೆ ಹೇಳುತ್ತಾರೆ. ಮಕ್ಕಳು ನಂಬರ್ವಾರಂತೂ ಆಗುತ್ತೀರ. ಶಿಕ್ಷಣದ ಆಧಾರದಿಂದ ಎಲ್ಲರ ಪದವಿಯ ಬಗ್ಗೆ ಗೊತ್ತಾಗುತ್ತದೆ, ಪರಮಾತ್ಮ ತಂದೆ ತಕ್ಷಣ ತಿಳಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಾಳೆ ನೀವು ಶರೀರವನ್ನು ತ್ಯಾಗ ಮಾಡಿದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳಬಹುದು? ದಿನ ಪ್ರತಿದಿನ ಕಳೆದಂತೆ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ. ಒಂದು ವೇಳೆ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ಅಂಥವರು ಪುನಃ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ. ಇನ್ನು ಅವರು ಪುನರ್ಜನ್ಮವನ್ನು ಪಡೆದುಕೊಂಡಾಗ ಕೇವಲ ಸ್ವಲ್ಪ ಜ್ಞಾನ ಅವರ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ. ಶಿವತಂದೆಯನ್ನು ಅವರು ನೆನಪು ಮಾಡುತ್ತಾರೆ. ಹೇಗೆ ಸಣ್ಣ ಮಕ್ಕಳಿಗೆ ನೀವು ಶಿವತಂದೆಯನ್ನು ನೆನಪು ಮಾಡಿ ಎಂದು ಶಿವತಂದೆಯ ನೆನಪನ್ನು ಮಾಡಿಸುತ್ತೀರಾ, ಆಗ ಆ ಸಣ್ಣ ಮಗು ಶಿವಬಾಬಾ ಶಿವಬಾಬಾ ಎಂದು ಹೇಳುತ್ತಿರುತ್ತದೆ. ಅಂದ ಮೇಲೆ ಸಣ್ಣ ಮಕ್ಕಳು ಶಿವಬಾಬಾ ಶಿವಬಾಬಾ ಎಂದು ಕರೆಯುವ ಕಾರಣ ಅವರಿಗೂ ಕೂಡ ಪರಮಾತ್ಮ ತಂದೆಯ ಮೂಲಕ ಸ್ವಲ್ಪ ಪ್ರಾಪ್ತಿ ಸಿಗಬಹುದು. ಸಣ್ಣ ಮಕ್ಕಳು ಮಹಾತ್ಮರ ಸಮಾನ ಆಗಿದ್ದಾರೆ. ಸಣ್ಣ ಮಕ್ಕಳಿಗೆ ವಿಕಾರದ ಬಗ್ಗೆ ಗೊತ್ತಿರುವುದಿಲ್ಲ. ಮಕ್ಕಳು ಎಷ್ಟು ದೊಡ್ಡವರಾಗುತ್ತಾ ಹೋಗುತ್ತಾರೋ ಅಷ್ಟು ಆ ಮಕ್ಕಳ ಮೇಲೆ ವಿಕಾರದ ಪ್ರಭಾವ ಆಗುತ್ತಾ ಹೋಗುತ್ತದೆ. ಮಕ್ಕಳು ದೊಡ್ಡವರಾದಂತೆ ಮಕ್ಕಳಲ್ಲಿ ಕ್ರೋಧ ಪ್ರವೇಶವನ್ನು ಮಾಡುತ್ತದೆ, ಮೋಹ ಪ್ರವೇಶವನ್ನು ಮಾಡುತ್ತದೆ. ಅಂದರೆ ಅವರು ಕ್ರೋಧಕ್ಕೆ ವಶ ಆಗುತ್ತಾರೆ, ಮೋಹಕ್ಕೆ ವಶ ಆಗುತ್ತಾರೆ. ಈಗ ಇಲ್ಲಿ ನಿಮಗೆ ತಿಳಿಸಲಾಗಿದೆ, ಈ ಜಗತ್ತನ್ನು ಈ ಕಣ್ಣಿನಿಂದ ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು. ಅಂದರೆ ಈ ಕಣ್ಣಿನ ಮೂಲಕ ಈ ಜಗತ್ತಿನಲ್ಲಿ ಏನೆಲ್ಲವನ್ನು ನೀವು ನೋಡುತ್ತಿದ್ದೀರೋ ಆ ಎಲ್ಲಾ ವಸ್ತುಗಳಿಂದ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಆತ್ಮಕ್ಕೆ ಗೊತ್ತಿದೆ, ಈಗ ಎಲ್ಲವೂ ಸ್ಮಶಾನ ಆಗುತ್ತದೆ. ಅಂದರೆ ಈ ಸಂಪೂರ್ಣ ಜಗತ್ತೇ ಈಗ ಸ್ಮಶಾನ ಆಗುತ್ತದೆ ಅನ್ನುವುದು ಆತ್ಮಕ್ಕೆ ಗೊತ್ತಿದೆ. ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ತಮೋ ಪ್ರಧಾನ ವಸ್ತುಗಳಾಗಿದೆ. ಮನುಷ್ಯರು ಸತ್ತಾಗ ಆ ವ್ಯಕ್ತಿಯ ಹಳೆಯ ವಸ್ತುವನ್ನು ಸ್ಮಶಾನ ಕಾಯುವಂತವರಿಗೆ ಕೊಡುತ್ತಾರೆ. ಪರಮಾತ್ಮ ತಂದೆ ಬೇಹದ್ದಿನ ಸ್ಮಶಾನ ಕಾಯುವಂತವರಾಗಿದ್ದಾರೆ. ಪರಮಾತ್ಮ ತಂದೆ ಅಗಸ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ನಿಮ್ಮಿಂದ ಏನನ್ನು ತೆಗೆದುಕೊಳ್ಳುತ್ತಾರೆ ನೋಡಿ, ಮತ್ತು ಪರಮಾತ್ಮ ತಂದೆ ನಿಮಗೆ ಏನನ್ನು ಕೊಡುತ್ತಾರೆ ನೋಡಿ. ಪರಮಾತ್ಮ ತಂದೆಗೆ ನೀವು ಸ್ವಲ್ಪ ಧನವನ್ನು ಕೊಡುತ್ತೀರಾ, ಆ ಹಣ ಕೂಡ ಸಮಾಪ್ತಿಯಾಗುತ್ತದೆ. ಸಮಾಪ್ತಿಯಾಗುವಂತಹ ಧನವನ್ನು ನೀವು ಪರಮಾತ್ಮ ತಂದೆಗೆ ಕೊಡುತ್ತೀರಾ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಹಣವನ್ನು ನೀವು ನಿಮ್ಮ ಬಳಿ ಇಟ್ಟುಕೊಳ್ಳಿ, ಕೇವಲ ಈ ಹಣದ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ. ಎಲ್ಲಾ ಲೆಕ್ಕವನ್ನು ಪರಮಾತ್ಮ ತಂದೆಗೆ ಒಪ್ಪಿಸಬೇಕು, ಎಲ್ಲಾ ಲೆಕ್ಕವನ್ನು ತಂದೆಗೆ ನೀಡುತ್ತಿರಬೇಕು. ನಮ್ಮ ಜೀವನದ ಲಾಭ ಮತ್ತು ನಷ್ಟದ ಲೆಕ್ಕವನ್ನು ನಾವು ಪರಮಾತ್ಮ ತಂದೆಗೆ ಒಪ್ಪಿಸಿದರೆ ಪುನಃ ಪರಮಾತ್ಮ ತಂದೆ ಈ ರೀತಿ ಮಾಡಿ ಎಂದು ನಮಗೆ ಆದೇಶವನ್ನು ನೀಡುತ್ತಾರೆ. ನಿಮ್ಮ ಬಳಿ ಎಷ್ಟೆಲ್ಲ ಕೆಟ್ಟು ಹೋದಂತಹ ವಸ್ತು ಇದೆಯೋ ಆ ಕೆಟ್ಟು ಹೋದಂತಹ ವಸ್ತುವನ್ನು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಮತ್ತು ಹಾಸ್ಪಿಟಲ್ನಲ್ಲಿ ನೀವು ತೊಡಗಿಸುತ್ತೀರಾ. ವಿಶ್ವವಿದ್ಯಾಲಯದ ಮೂಲಕ ಎಲ್ಲರಿಗೂ ಸಂಪತ್ತು ಪ್ರಾಪ್ತಿಯಾಗುತ್ತದೆ, ಹಾಸ್ಪಿಟಲ್ನ ಮೂಲಕ ಎಲ್ಲರಿಗೂ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಹಾಸ್ಪಿಟಲ್ ಇರುವುದೇ ರೋಗಿಗಳಿಗೋಸ್ಕರ, ವಿಶ್ವವಿದ್ಯಾಲಯ ಇರುವುದೇ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ. ಇಲ್ಲಿ ಹಾಸ್ಪಿಟಲ್ ಮತ್ತು ಕಾಲೇಜ್ ಎರಡು ಒಟ್ಟಿಗೆ ಇದೆ. ಇಲ್ಲಿ ಹಾಸ್ಪಿಟಲ್ ಅಥವಾ ಕಾಲೇಜನ್ನು ತೆರೆಯಲು ಕೇವಲ 3 ಹೆಜ್ಜೆ ಭೂಮಿ ಬೇಕು. ಯಾರ ಬಳಿ ಏನೂ ಇಲ್ಲವೋ ಅವರು ಕೇವಲ 3 ಹೆಜ್ಜೆ ಭೂಮಿಯನ್ನು ಪರಮಾತ್ಮ ತಂದೆಗೆ ಕೊಟ್ಟರೆ ಸಾಕು, ಆ 3 ಹೆಜ್ಜೆ ಭೂಮಿಯಲ್ಲಿ ಕ್ಲಾಸ್ ಅನ್ನು ಪ್ರಾರಂಭ ಮಾಡಬಹುದು. 3 ಹೆಜ್ಜೆ ಭೂಮಿಯಲ್ಲಿ ಕ್ಲಾಸ್ ಅನ್ನು ಪ್ರಾರಂಭ ಮಾಡಿ. 3 ಹೆಜ್ಜೆ ಭೂಮಿಯಲ್ಲಿ ಅವರು ಕುಳಿತುಕೊಳ್ಳುವಷ್ಟು ಸ್ಥಾನ ಅಂತೂ ಇರುತ್ತದೆ ತಾನೆ? 3 ಹೆಜ್ಜೆ ಭೂಮಿಯಲ್ಲಿ ಕೇವಲ ಕುಳಿತುಕೊಳ್ಳುವಷ್ಟು ಸ್ಥಾನ ಇರುತ್ತದೆ. ಆಸನ ಕೂಡ 3 ಹೆಜ್ಜೆ ಭೂಮಿಯಷ್ಟು ದೊಡ್ಡದಾಗಿರುತ್ತದೆ. 3 ಹೆಜ್ಜೆ ಭೂಮಿಯಲ್ಲಿ ಯಾರೇ ಬಂದರೂ ನೀವು ಚೆನ್ನಾಗಿ ಅವರಿಗೆ ಜ್ಞಾನವನ್ನು ತಿಳಿಸಬಹುದು. ಆ 3 ಹೆಜ್ಜೆ ಭೂಮಿಗೆ ಬಂದು ಯಾರು ಬೇಕಾದರೂ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರೇ ಬಂದರೂ ಅವರನ್ನು ಆಸನದ ಮೇಲೆ ಕೂರಿಸಿ ಅವರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಹಳಷ್ಟು ಬ್ಯಾಡ್ಜ್ ಅನ್ನು ನಿರ್ಮಾಣ ಮಾಡಿಸುತ್ತಿದ್ದಾರೆ. ಈ ಬ್ಯಾಡ್ಜ್ ನ ಮೂಲಕ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ನಿಮ್ಮ ಬಳಿ ಬಹಳ ಒಳ್ಳೆಯ ಚಿತ್ರ ಕೂಡ ಇದೆ. ಆ ಚಿತ್ರದ ಕೆಳಗಡೆ ಸಂಪೂರ್ಣ ಜ್ಞಾನದ ಮಾತನ್ನು ಬರೆಯಲಾಗಿದೆ. ಈ ಬ್ಯಾಡ್ಜ್ ನ ಮೂಲಕ ಬಹಳಷ್ಟು ಸೇವೆ ನಡೆಯುತ್ತದೆ. ದಿನ ಪ್ರತಿದಿನ ಕಳೆದಂತೆ ಕಷ್ಟಗಳು ಎಷ್ಟು ಜಾಸ್ತಿ ಬರುತ್ತಾ ಹೋಗುತ್ತದೆಯೋ, ದಿನ ಪ್ರತಿದಿನ ಕಳೆದಂತೆ ಯಾವಾಗ ಜಾಸ್ತಿ ಕಷ್ಟ ಬರುತ್ತದೆಯೋ ಆಗ ಮನುಷ್ಯರಿಗೆ ವೈರಾಗ್ಯ ಬರುತ್ತದೆ ಮತ್ತು ಮನುಷ್ಯರು ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಾರಂಭ ಮಾಡುತ್ತಾರೆ. ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ, ನಾನೀಗ ಅವಿನಾಶಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮ ನಾಶ ಆಗುತ್ತದೆ. ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಪ್ರೀತಿಯನ್ನು ಇಟ್ಟುಕೊಳ್ಳಿ ಎಂದು ದೇಹಾಭಿಮಾನಕ್ಕೆ ವಶ ಆಗಬೇಡಿ. ಇನ್ನು ಬಾಹ್ಯ ರೂಪದಲ್ಲಿ ತೋರಿಕೆಗೋಸ್ಕರ ನಿಮ್ಮ ಮಕ್ಕಳ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಿ. ಮಕ್ಕಳಿಗೆ ಪ್ರೀತಿಯನ್ನು ಬಾಹ್ಯ ರೂಪದಲ್ಲಿ ತೋರಿಕೆಗೋಸ್ಕರ ನೀಡಿ, ಆದರೆ ಆತ್ಮದ ಸತ್ಯ ಪ್ರೀತಿ ಒಬ್ಬ ಆತ್ಮಿಕ ತಂದೆಯ ಜೊತೆಗೆ ಜೋಡಣೆ ಆಗಬೇಕು. ಆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ಮಿತ್ರ ಸಂಬಂಧಿಗಳು ಮಕ್ಕಳು ಮುಂತಾದವರನ್ನು ನೋಡುತ್ತಿದ್ದರೂ ಕೂಡ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಒಬ್ಬ ತಂದೆಯ ನೆನಪಿನಲ್ಲೇ ಬುದ್ಧಿ ನೇಸಾಡುತ್ತಿರಬೇಕು. ಈಗ ಮಕ್ಕಳಾದ ನೀವು ನೆನಪು ಅನ್ನುವ ನೇಣನ್ನು ಹಾಕಿಕೊಂಡು ನೆನಪು ಅನ್ನುವ ನೇಣಿನಲ್ಲಿ ನೇಸಾಡುತ್ತಿದ್ದೀರಾ? ಆತ್ಮರಾದ ನೀವು ನಿಮ್ಮ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಬುದ್ಧಿ ಸದಾ ಮೇಲಿರುವಂತಹ ಪರಮಧಾಮದಲ್ಲಿ ನೇತಾಡುತ್ತಿರಬೇಕು. ಪರಮಾತ್ಮ ತಂದೆಯ ಮನೆ ಮೇಲಿದೆ. ಮೂಲವತನ ಸೂಕ್ಷ್ಮವತನ ಮತ್ತು ಈ ಜಗತ್ತು ಸ್ಥೂಲವತನ ಆಗಿದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಈಗ ನಿಮ್ಮ ಪ್ರಯಾಣ ಪೂರ್ಣ ಆಗಿದೆ. ಈಗ ನೀವೆಲ್ಲರೂ ಪ್ರಯಾಣವನ್ನು ಮುಗಿಸಿ ವಾಪಸ್ ಮನೆಗೆ ಹೋಗುತ್ತಿದ್ದೀರಾ. ಅಂದ ಮೇಲೆ ನಿಮ್ಮ ಮನೆ ನಿಮಗೆ ಎಷ್ಟೊಂದು ಪ್ರಿಯ ಎಂದು ಅನುಭವ ಆಗುತ್ತದೆ. ಅದು ಬೇಹದ್ದಿನ ಮನೆಯಾಗಿದೆ. ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗಬೇಕು. ಮನುಷ್ಯರು ಮನೆಗೆ ಹೋಗುವುದಕ್ಕೋಸ್ಕರ ಭಕ್ತಿಯನ್ನು ಮಾಡುತ್ತಾರೆ. ಆದರೆ ಮನುಷ್ಯರಿಗೆ ಸಂಪೂರ್ಣ ಜ್ಞಾನ ಗೊತ್ತಿರದೇ ಇರುವ ಕಾರಣ ಅವರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಭಗವಂತ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ಅಥವಾ ನಿರ್ವಾಣ ಧಾಮಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ತೀರ್ಥಯಾತ್ರೆಯನ್ನು ಮಾಡುತ್ತಾರೆ. ನಿರ್ವಾಣ ಧಾಮಕ್ಕೆ ಹೋಗಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ. ಸನ್ಯಾಸಿಗಳು ಕೇವಲ ಶಾಂತಿಯ ಮಾರ್ಗವನ್ನು ತೋರಿಸುತ್ತಾರೆ. ಸುಖಧಾಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸುಖಧಾಮದ ಮಾರ್ಗವನ್ನು ಕೇವಲ ಒಬ್ಬ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮೊದಲು ನಾವು ಅವಶ್ಯವಾಗಿ ನಿರ್ವಾಣ ಧಾಮಕ್ಕೆ ಹೋಗಬೇಕು, ಅಂದರೆ ವಾನಪ್ರಸ್ಥಕ್ಕೆ ಹೋಗಬೇಕು. ಆ ವಾನಪ್ರಸ್ಥಕ್ಕೆ ಬ್ರಹ್ಮಾಂಡ ಎಂದು ಕರೆಯಲಾಗುತ್ತದೆ. ಪುನಃ ಆ ಬ್ರಹ್ಮಾಂಡವನ್ನೇ ಈಶ್ವರ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಆತ್ಮರಾದ ನಾವು ಬಿಂದು ರೂಪದಲ್ಲಿ ಇದ್ದೇವೆ. ಆತ್ಮರಾದ ನಾವು ನಿವಾಸವನ್ನು ಮಾಡುವ ಸ್ಥಾನ ಬ್ರಹ್ಮಾಂಡ ಆಗಿದೆ. ನಿಮ್ಮ ಪೂಜೆ ಕೂಡ ನಡೆಯುತ್ತದೆ. ಬಿಂದುವಿನ ಪೂಜೆಯನ್ನು ಹೇಗೆ ಮಾಡಲು ಸಾಧ್ಯ? ಬಿಂದು ರೂಪದಲ್ಲಿರುವ ಆತ್ಮರಾದ ನಿಮ್ಮ ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿ ಸಾಲಿಗ್ರಾಮದ ಪೂಜೆಯನ್ನು ಮಾಡುತ್ತಾರೆ. ಸಾಲಿಗ್ರಾಮದ ರೂಪದಲ್ಲಿ ಒಂದೊಂದು ಆತ್ಮವನ್ನೂ ಕೂಡ ಪೂಜೆ ಮಾಡುತ್ತಾರೆ. ಬಿಂದುವಿನ ಪೂಜೆಯನ್ನು ಮಾಡುವುದು ಹೇಗೆ? ಅದಕ್ಕೋಸ್ಕರ ದೊಡ್ಡ ದೊಡ್ಡ ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ. ಪರಮಾತ್ಮ ತಂದೆಗಂತೂ ತಮ್ಮದೇ ಆದ ಶರೀರ ಇಲ್ಲ. ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಗೊತ್ತಿದೆ. ಚಿತ್ರದಲ್ಲಿ ಅವಶ್ಯವಾಗಿ ನೀವು ಪರಮಾತ್ಮ ತಂದೆಯ ದೊಡ್ಡ ರೂಪವನ್ನು ತೋರಿಸಬೇಕಾಗುತ್ತದೆ. ಬಿಂದು ರೂಪವನ್ನು ತೋರಿಸಿದರೆ ಬಿಂದುವಿನ ಮೂಲಕ ಜನ ಹೇಗೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ? ನೀವು ನಕ್ಷತ್ರ ರೂಪದ ಚಿತ್ರವನ್ನು ನಿರ್ಮಾಣ ಮಾಡಬೇಕು. ಬಹಳಷ್ಟು ಜನ ಮಾತೆಯರು ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ. ಬಿಳಿ ಬಣ್ಣದ ನಕ್ಷತ್ರದ ರೂಪದ ತಿಲಕ ರೆಡಿಮೇಡ್ ಸಿಗುತ್ತದೆ. ಆತ್ಮ ಬಿಳಿ ಬಣ್ಣದಲ್ಲಿ ಇದೆ. ಆತ್ಮದ ಬಣ್ಣ ಬಿಳಿಯಾಗಿದೆ. ಆತ್ಮ ನಕ್ಷತ್ರದ ಸಮಾನ ಇದೆ. ಇದು ಒಂದು ಸಂಕೇತ ಆಗಿದೆ. ತಿಲಕವನ್ನು ಹಚ್ಚಿಕೊಳ್ಳುವುದು ಆತ್ಮದ ಸಂಕೇತ ಆಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ನಿವಾಸವನ್ನು ಮಾಡುತ್ತದೆ. ಆದರೆ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಹೇಗೆ ನಿವಾಸವನ್ನು ಮಾಡುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಜ್ಞಾನ ಇದೆ. ಜಗತ್ತಿನ ಜನ ಅನೇಕ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ. ಆಶ್ಚರ್ಯದ ಮಾತು ಅಂದರೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ನೋಡಿ. ಇದು ಬಹಳಷ್ಟು ರಹಸ್ಯದ ಮಾತಾಗಿದೆ. ಇಷ್ಟು ಸಣ್ಣ ಆತ್ಮ ಶರೀರದ ಮೂಲಕ ಎಷ್ಟೊಂದು ಕಾರ್ಯವನ್ನು ಮಾಡುತ್ತದೆ. ಆತ್ಮ ಅವಿನಾಶಿಯಾಗಿದೆ. ಅವಿನಾಶಿ ಆತ್ಮದ ಪಾತ್ರ ಎಂದೂ ವಿನಾಶ ಆಗುವುದಿಲ್ಲ. ಅವಿನಾಶಿ ಆತ್ಮದ ಪಾತ್ರ ಎಂದೂ ಬದಲಾಗಲು ಸಾಧ್ಯ ಇಲ್ಲ. ಈಗ ಇದು ಬಹಳ ದೊಡ್ಡ ವೃಕ್ಷ ಆಗಿದೆ. ಸತ್ಯಯುಗದಲ್ಲಿ ವೃಕ್ಷ ಬಹಳ ಸಣ್ಣದಾಗಿರುತ್ತದೆ. ಸತ್ಯಯುಗದಲ್ಲಿ ವೃಕ್ಷ ಹಳೆಯ ವೃಕ್ಷ ಆಗಿರುವುದಿಲ್ಲ. ಮಧುರವಾದ ಸಣ್ಣ ವೃಕ್ಷದ ಕಸಿಯನ್ನು ಈಗ ಮಾಡಲಾಗುತ್ತಿದೆ. ನೀವೇ ಪತಿತ ಆತ್ಮರಾಗಿದ್ದೀರಿ, ಈಗ ಪುನಃ ನೀವೇ ಪಾವನ ಆತ್ಮರಾಗುತ್ತಿದ್ದೀರಾ. ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ಫಿಕ್ಸ್ ಆಗಿದೆ. ಇದೆಲ್ಲ ಪ್ರಕೃತಿಯ ಲೀಲೆ ಆಗಿದೆ. ಅವಿನಾಶಿ ಪಾತ್ರ ನಡೆಯುತ್ತಿರುತ್ತದೆ. ಆತ್ಮದ ಪಾತ್ರ ಎಂದೂ ನಿಲ್ಲಲು ಸಾಧ್ಯ ಇಲ್ಲ. ಯಾವುದು ಅವಿನಾಶಿ ವಸ್ತು ಆಗಿದೆಯೋ ಆ ಅವಿನಾಶಿ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಇದೆಲ್ಲ ಅದ್ಭುತವಾದ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವೀಗ ಆತ್ಮ ಅಭಿಮಾನಿಯಾಗಬೇಕು. ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಿಶ್ರಮ ಇದೆ. ಎಲ್ಲರಿಗಿಂತ ಜಾಸ್ತಿ ಪಾತ್ರ ನಿಮ್ಮ ಪಾತ್ರ ಆಗಿದೆ. ಪರಮಾತ್ಮ ತಂದೆ ಇಷ್ಟೊಂದು ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ. ನೀವು ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯ ಮಾಡುತ್ತೀರೋ ಅಷ್ಟು ದೊಡ್ಡ ಪಾತ್ರವನ್ನು ಪರಮಾತ್ಮ ತಂದೆ ಅಭಿನಯ ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವರ್ಗದಲ್ಲಿ ನೀವು ಸುಖಿಗಳಾಗುತ್ತೀರಾ, ಆಗ ನಾನು ವಿಶ್ರಾಂತಿಯಲ್ಲಿ ಕುಳಿತುಕೊಳ್ಳುತ್ತೇನೆ, ಅಂದರೆ ಪರಮಧಾಮದಲ್ಲಿ ವಿಶ್ರಾಂತಿಯಲ್ಲಿ ಇರುತ್ತೇನೆ. ಸ್ವರ್ಗದಲ್ಲಿ ನೀವು ಸುಖಿಗಳಾಗಿದ್ದಾಗ ಈ ಸೃಷ್ಟಿಯಲ್ಲಿ ನನ್ನ ಪಾತ್ರ ಇಲ್ಲ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಎಷ್ಟೊಂದು ಸೇವೆಯನ್ನು ಮಾಡುತ್ತಾರೆ. ಈ ಜ್ಞಾನ ಎಷ್ಟೊಂದು ಅದ್ಭುತವಾದ ಜ್ಞಾನ ಆಗಿದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ. ಆಹಾರ ಪಾನೀಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಧಾರಣೆಯಲ್ಲಿ ವ್ಯತ್ಯಾಸ ಆಗುತ್ತದೆ. ನಾವು ಅಶುದ್ಧ ಆತ್ಮರು ತಯಾರು ಮಾಡಿದಂತಹ ಆಹಾರವನ್ನು ಸ್ವೀಕಾರ ಮಾಡಿದರೆ ನಮ್ಮ ಧಾರಣೆಯಲ್ಲಿ ಅಂತರ ಆಗಿಬಿಡುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮಲ್ಲಿ ಬಹಳಷ್ಟು ಪವಿತ್ರತೆ ಇರಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಿಮ್ಮ ಬಳಿ ಚಿತ್ರವನ್ನು ಇಟ್ಟುಕೊಳ್ಳಿ. ಯೋಗ ಮತ್ತು ಆಸ್ತಿಯ ಚಿತ್ರವನ್ನು ನಿರ್ಮಾಣ ಮಾಡಿ. ಯೋಗದ ಚಿತ್ರ, ತಂದೆ ನೀಡುತ್ತಿರುವ ಆಸ್ತಿಯ ಚಿತ್ರವನ್ನು ನಿರ್ಮಾಣ ಮಾಡಿಸಿ. ಆಗ ನಿಮಗೆ ಆ ಚಿತ್ರವನ್ನು ನೋಡಿ ನಶೆ ಜಾಸ್ತಿಯಾಗುತ್ತದೆ. ನಾವೀಗ ಬ್ರಾಹ್ಮಣರಿಂದ ದೇವತೆಗಳಾಗುತ್ತಿದ್ದೇವೆ, ನಂತರ ದೇವತೆಗಳಿಂದ ನಾವೇ ಕ್ಷತ್ರಿಯರಾಗುತ್ತೇವೆ. ಬ್ರಾಹ್ಮಣರು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದಾರೆ. ನೀವೀಗ ಪುರುಷೋತ್ತಮರಾಗುತ್ತೀರಾ. ಮನುಷ್ಯರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ. ಮನುಷ್ಯರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತನ್ನು ಧಾರಣೆ ಮಾಡಿಸಲು ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ದಿನ ಪ್ರತಿದಿನ ಕಳೆದಂತೆ ನೀವು ಎಷ್ಟು ಜ್ಞಾನವನ್ನು ಜಾಸ್ತಿ ಅರ್ಥ ಮಾಡಿಕೊಳ್ಳುತ್ತೀರೋ ಅಷ್ಟು ಖುಷಿ ಜಾಸ್ತಿಯಾಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಹಳಷ್ಟು ನಮ್ಮ ಕಲ್ಯಾಣವನ್ನು ಮಾಡುತ್ತಿದ್ದಾರೆ. ಕಲ್ಪ ಕಲ್ಪದಲ್ಲೂ ನಾವು ಏರುವ ಕಲೆಗೆ ಹೋಗುತ್ತೇವೆ. ನೀವು ಮನೆಯಲ್ಲೇ ಇದ್ದು ಶರೀರ ನಿರ್ವಹಣೆಗೋಸ್ಕರ ಎಲ್ಲಾ ಕಾರ್ಯವನ್ನು ಮಾಡಬೇಕು. ಆದರೆ ಶಿವತಂದೆಯ ಭಂಡಾರದಿಂದ ನಾನು ಊಟವನ್ನು ಮಾಡುತ್ತಿದ್ದೇನೆ ಅನ್ನುವ ನೆನಪು ಇರಬೇಕು. ನೀವು ಶಿವತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮ್ಮ ಕಾಲಕಂಟಕಗಳು ದೂರ ಆಗುತ್ತದೆ. ನಂತರ ನೀವು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೀರಾ. ಮಕ್ಕಳಿಗೆ ಗೊತ್ತಿದೆ, ಶಿವತಂದೆ ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನನ್ನ ಶ್ರೀಮತದಂತೆ ನಡೆಯಿರಿ. ನೀವೀಗ ಯಾರಿಗೆ ಹಣವನ್ನು ದಾನವಾಗಿ ನೀಡಬೇಕು ಅನ್ನುವ ಮಾತಿನ ಕಡೆ ಬಹಳಷ್ಟು ಗಮನವನ್ನು ಇಟ್ಟುಕೊಳ್ಳಬೇಕು. ಒಂದು ವೇಳೆ ನೀವು ಯಾರಿಗಾದರೂ ಹಣವನ್ನು ದಾನವಾಗಿ ನೀಡಿದರೆ, ನೀವು ನೀಡಿದಂತಹ ಹಣವನ್ನು ತೆಗೆದುಕೊಂಡು ಹೋಗಿ ಅವರು ಶರಾಬನ್ನು ಕುಡಿದರೆ, ಡ್ರಿಂಕ್ಸ್ ಮಾಡಿದರೆ ಅಥವಾ ಕೆಟ್ಟ ಕಾರ್ಯವನ್ನು ಮಾಡಿದರೆ ಅವರು ಮಾಡಿದಂತಹ ಪಾಪ ಕರ್ಮದ ಹೊರೆ ನಿಮ್ಮ ಮೇಲೆ ಬರುತ್ತದೆ. ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುತ್ತಾ ನೀವು ಪಾಪಾತ್ಮರೇ ಆಗುತ್ತೀರಾ. ನಿಮ್ಮ ಸ್ಥಿತಿಯಲ್ಲಿ ಎಷ್ಟೊಂದು ಅಂತರ ಆಗುತ್ತದೆ. ಪಾಪಾತ್ಮರು ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುತ್ತಾ ಮಾಡುತ್ತಾ ಪಾಪಾತ್ಮರೇ ಆಗಿಬಿಡುತ್ತಾರೆ. ಇಲ್ಲಿ ನೀವು ಪುಣ್ಯಾತ್ಮರಾಗಬೇಕು. ಆದ್ದರಿಂದ ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಎಂದು ಯಾರಿಗೂ ದುಃಖವನ್ನು ಕೊಡಬಾರದು. ಯಾರ ಬಗ್ಗೆಯೂ ನೀವು ಮೋಹವನ್ನು ಇಟ್ಟುಕೊಳ್ಳಬಾರದು. ಪರಮಾತ್ಮ ತಂದೆ ಸೈಕ್ರೀನ್ ಆಗಿ ಬರುತ್ತಾರೆ. ಪರಮಾತ್ಮ ತಂದೆ ನಮ್ಮ ಬಳಿ ಇರುವಂತಹ ಹಳೆಯ ಕೆಟ್ಟು ಹೋದಂತಹ ವಸ್ತುವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅದಕ್ಕೆ ರಿಟರ್ನ್ ಆಗಿ ಎಷ್ಟೊಂದು ಬಡ್ಡಿಯನ್ನು ಪರಮಾತ್ಮ ತಂದೆ ಕೊಡುತ್ತಾರೆ ನೋಡಿ. ನಿಮಗೆ ಈಗ ಬಹಳಷ್ಟು ಬಡ್ಡಿ ಸಿಗುತ್ತದೆ. ಪರಮಾತ್ಮ ತಂದೆ ಎಷ್ಟೊಂದು ಮುಗ್ಧ ಆಗಿದ್ದಾರೆ. ಎರಡು ಮುಷ್ಟಿ ಅವಲಕ್ಕಿಯ ಬದಲು ಪರಮಾತ್ಮ ತಂದೆ ನಿಮಗೆ ಮಹಲನ್ನೇ ಕೊಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈಗ ನಮ್ಮ ಪ್ರಯಾಣ ಪೂರ್ಣ ಆಗಿದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಈ ಹಳೆಯ ಜಗತ್ತಿನಿಂದ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡು ಬುದ್ಧಿಯೋಗವನ್ನು ಮೇಲೆ ಒಬ್ಬ ಪರಮಾತ್ಮ ತಂದೆ ಜೊತೆಗೆ ನೇತಾಡುವಂತೆ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಯಾವ ಯಜ್ಞವನ್ನು ರಚನೆ ಮಾಡಿದ್ದಾರೋ ಆ ಯಜ್ಞದ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು. ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. ಇಂದಿನ ವರದಾನ ಆಗಿದೆ. ಆದಿರತ್ನ ನಾನು ಅನ್ನುವ ಸ್ಮೃತಿಯ ಮೂಲಕ ನಿಮ್ಮ ಜೀವನದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮರಾಗಿ, ಹೇಗೆ ಬ್ರಹ್ಮ ತಂದೆ ಆದಿದೇವ ಆಗಿದ್ದಾರೆ ಅದೇ ರೀತಿ ಬ್ರಹ್ಮ ಕುಮಾರಿಯರು ಕೂಡ ಆದಿರತ್ನ ಆಗಿದ್ದೀರಾ. ಆದಿದೇವನಿಗೆ ಮಕ್ಕಳಾದ ನೀವು ಮಾಸ್ಟರ್ ಆದಿದೇವ ಆಗಿದ್ದೀರಾ. ಸ್ವಯಂನ್ನು ಆದಿರತ್ನ ಎಂದು ತಿಳಿದುಕೊಂಡಾಗ ಜೀವನದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನಿಮ್ಮನ್ನು ನೀವು ಆದಿರತ್ನ ಎಂದು ತಿಳಿದುಕೊಂಡಾಗ ನಿಮ್ಮ ಜೀವನದ ಬೆಲೆ ನಿಮಗೆ ಅರ್ಥ ಆಗುತ್ತದೆ. ಏಕೆಂದರೆ ಆದಿರತ್ನ ಅಂದರೆ ಪ್ರಭುವಿನ ರತ್ನ, ಈಶ್ವರೀಯ ರತ್ನ. ಪ್ರಭುವಿನ ರತ್ನ ಮತ್ತು ಈಶ್ವರನ ರತ್ನಕ್ಕೆ ಎಷ್ಟೊಂದು ಬೆಲೆ ಇದೆ. ಆದ್ದರಿಂದ ಸ್ವಯಂನ್ನು ಆದಿದೇವನ ಮಗು, ಮಾಸ್ಟರ್ ಆದಿದೇವ, ಮಾಸ್ಟರ್ ಆದಿರತ್ನ ಎಂದು ತಿಳಿದುಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡಿ, ಆಗ ಸಮರ್ಥ ಭವ ಅನ್ನುವ ವರದಾನ ಪ್ರಾಪ್ತಿಯಾಗುತ್ತದೆ. ಆಗ ನಿಮ್ಮ ಯಾವ ಖಾತೆಯು ವ್ಯರ್ಥ ಆಗಲು ಸಾಧ್ಯ ಇಲ್ಲ. ಇಂದಿನ ಶ್ಲೋಗನ್ ಆಗಿದೆ. ಮೋಸ ಹೋಗುವುದಕ್ಕಿಂತ ಮೊದಲೇ ಯಾರು ಪರೀಕ್ಷೆ ಮಾಡಿ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳುತ್ತಾರೋ ಅವರೇ ಜ್ಞಾನಿ ಆತ್ಮರಾಗಿದ್ದಾರೆ. ನಾವೀಗ ಜ್ಞಾನಿ ಆತ್ಮರಾಗಿದ್ದೇವೆ ಅಂದ ಮೇಲೆ ಮಾಯೆಯ ಮೂಲಕ ಮೋಸ ಹೋಗುವುದಕ್ಕಿಂತ ಮೊದಲೇ ಮಾಯೆಯನ್ನು ಪರೀಕ್ಷೆ ಮಾಡಿ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಈಗ ಸೇವೆಯಲ್ಲಿ ಎಲ್ಲರಿಗೂ ಶಕ್ತಿಯ ಸಹಯೋಗವನ್ನು ನೀಡಿ. ಬುದ್ಧಿಯನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ನಿಮ್ಮ ಸೇವೆಯಲ್ಲಿ ಸೇರಿಸಿಕೊಳ್ಳಿ. ಪುನಃ ನೋಡಿ, ಸಫಲತೆ ನಿಮ್ಮ ಸಮ್ಮುಖದಲ್ಲಿ ಸ್ವಯಂ ಬಾಗುತ್ತದೆ. ಯಾವಾಗ ಅನ್ಯರ ಬುದ್ಧಿಯನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡುತ್ತೀರೋ ಆಗ ಸಫಲತೆ ನಿಮ್ಮ ಸಮ್ಮುಖದಲ್ಲಿ ಸ್ವಯಂ ಬಾಗುತ್ತದೆ. ಸೇವೆಯಲ್ಲಿ ಎಷ್ಟೆಲ್ಲಾ ವಿಘ್ನ ಬರುತ್ತದೆಯೋ ಆ ವಿಘ್ನದ ಪರದೆಯ ಒಳಗಡೆ ಕಲ್ಯಾಣದ ದೃಶ್ಯ ಸಮಾವೇಶ ಆಗಿದೆ. ಕೇವಲ ಮನಸ್ಸಿನ ಶಕ್ತಿಯ ಮೂಲಕ, ವಾಣಿಯ ಶಕ್ತಿಯ ಮೂಲಕ ಆ ವಿಘ್ನದ ಪರದೆಯನ್ನು ಸರಿಸಿಬಿಡಿ. ಆಗ ಅದರ ಒಳಗಡೆ ಸಮಾವೇಶ ಆಗಿರುವಂತಹ ಕಲ್ಯಾಣದ ದೃಶ್ಯ ನಿಮಗೆ ಕಾಣಿಸುತ್ತದೆ. ಒಳ್ಳೆಯದು. ಓಂ ಶಾಂತಿ.